అజ్ఞాతిమిరచ్ఛేదం బుద్ధి సంపత్ప్రదాయకం విజ్ఞాన విమలం శాంతం విజయాఖ్య గురుం భజే. పొంబట్టే వసనవ నందమహిమన కయ్యా కొంబు కొడలు కోలు తుత్తురి మప్పురి భం 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 ఎందు ధ్వనిమాడి ఓదువ రత్నగంబళి కొప్పెలి త్రిభంగియన్ను హూడి తుంబిద గోవిండినులు నిందు నలిదు ఒలిదు రంభెరామన కాలారంభా తోరవా పెచ్చిసి హంబరాగొడిసిద గంభీర పురుష కుటుంబ పాలక విశ్వనింబోదు శతసిద్ధ నంబరు వెంబరవాగి పాలిప ప్రతిబింబ హిమాంగ శ్రీ విజయ విఠలరేయ. భగవంత హేగిద్దాని హేడతారు, పొంబట్టె వసనవా పీతాంబరధారి, పొంబట్టె వసనవా నంద మహిమన కయ్యా. ఆ భగవంత ఆనంద ಮತ್ತು ಮಹಿಮ ಅಂದ್ರೆ ನಂದನ ಮಗನಾಗಿರತಕ್ಕಂಥ ಸ್ವಾಮಿ ತನ್ನ ಕೈಯಲ್ಲಿ ಕೊಂಬು ಕೊಳಲು ವಿಶೇಷವಾಗಿರತಕ್ಕಂಥ ಕೊಳಲು ಹಿಡಿದಿದ್ದಾನೆ. ಕೋಲು ತುತ್ತುರಿ ವಿಶೇಷವಾಗಿರತಕ್ಕಂಥ ಕೋಲು ಹಿಡಿದಿದ್ದಾನಂತೆ. ಎಲ್ಲಿ ಇದೆಲ್ಲ ಹೇಳೋದು ಅಂದ್ರೆ ಗೋವಿಂಡಿನಳು, ಗೋವುಗಳ ಹಿಂಡಿನಲ್ಲಿ ಕೃಷ್ಣ ಬರ್ತಾ ಇದ್ದಾನೆ. ಹೇಗಿದ್ದಾನೆ ಈತ? ಒಳ್ಳೆ ನೀಲಿ ಬಣ್ಣ, ಒಳ್ಳೆ ಪೀತಾಂಬರ ಧಾರಣೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಕೈಯಲ್ಲಿ ಕೊಂಬು ಕೊಡಲು, ಆದಮೇಲೆ ಕೋಲು ಹಿಡ್ಕೊಂಡಿದ್ದಾನಂತೆ ಯಾಕೆ ಆಕಳನ್ನ ಕಾಯಲಿಕ್ಕೆ. ತುತ್ತುರಿ, ತುತ್ತುರಿ ಅಂದ್ರೆ ಯಾವ್ದು ಗೊತ್ತಾ? ನಾಮರು ಎಲ್ಲ ತೂ ಒಂದು ಉತ್ತರ ಅದಲ್ಲ. ತುತ್ತುರಿ ಅಂತ ಹೇಳಿದ್ರೆ ಹರಿವಂಶ ಹೇಳುತ್ತೆ, ಕೃಷ್ಣ ಈ ಎಲೆಗಳಿರುತ್ತಲ್ಲ ಎಲೆಗಳನ್ನ ಮಡಚಿ ಆ ಕಡ್ಡಿ ಚುಚ್ಚಿದ್ರೆ ಪಿ 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 ಅಂತಾರೆ, ಅದು ತುತ್ತುರಿ. ಅದು ಮಾಡ್ಕೊಂಡು ತಿರುಗಾಡ್ತಾ ಇದ್ರಂತವ್ರೆಲ್ಲ ಹುಡುಗರು ಜೊತೆಗೆ ಕೃಷ್ಣ. ತುತ್ತುರಿ ಮೌರಿ ಬೊಂಬಂ ಎಂದು ಶಬ್ದನಿ ಮಾಡಿ, ಇನ್ನು ವಿಶೇಷವಾಗಿ ಅದರಲ್ಲಿ ಏನು ಅಂದ್ರೆ ಮೌರಿ ಅಂತ ಹೇಳಿದ್ರೆ ಒಂದ್ಸಲ ಹೀಗೆ ಬರುತ್ತೆ ಆ ಧ್ವನಿ ಮಾಡೋದು, ಹೊಂ ಅಂತ ಶಬ್ದ ಬರುತ್ತಲ್ಲ ಅದು. ಅದೆಲ್ಲ ಕೂಡ ಯಾಕಂದ್ರೆ ಈ ಆಕಳನ ಕಾಯೋರೆಲ್ಲ ತುಂಬಾ ಹಿಂಡಿದ್ರೆ ಶಬ್ದ ಮಾಡ್ತಾ ಹೋಗ್ತಾ ಇರ್ತಾರೆ. ಭೊಂ 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 ಎಂದು ಧ್ವನಿ ಮಾಡಿ ಊದುವ, ಇನ್ನ ರತ್ನಗಂಬಳಿ ಕೊಪ್ಪೆರಿ. ಕೊಪ್ಪೆ ಅಂದ್ರೆ ಇದು ಭುಜದ ಮೇಲೆ ಕಂಬಳಿ ಹಾಕೊಂಡಿದ್ದಾನೆ ಕೃಷ್ಣ. ಒಂದು ಕೈಲಿ ಕೋಲು, ಒಂದು ಕೈಲಿ ಕಂಬಳಿ, ಒಂದು ಕಡೆ ಇದು, ಇನ್ನೊಂದು ಕಡೆ ಓದೋದ ಶಂಕತ್ವರ ಅಂದ್ರೆ ಗೋಪಾಲಕನ ವೇಷ. ತ್ರಿಭಂಗಿಯನ್ನು ನೋಡಿ, ತ್ರಿಭಂಗಿ ಮಧುರಾಕೃತಿ ಮೂರು ರೀತಿಯಾಗಿ ನಿಂತಿದ್ದಾನೆ. ಇನ್ನ ತುಂಬಿದ ತ್ರಿಭಂಗಿಯನ್ನು ಹೂಡಿ ತುಂಬಿದ ಗೋವಿಂಡಿನೊಳು ನಿಂದು ತುಂಬಿದ ಗೋವುಗಳ ಹಿಂಡು ಎಷ್ಟಿರಬಹುದು? ಒಂದು ಆಕಳು ಹತ್ತ ಹದಿನೈದ ಒಂದ್ ಐವತ್ತ ನೂರ ಹತ್ತು ಲಕ್ಷ ಆಕಳಿತ್ತು. ಅದರಲ್ಲಿ ಐದು ಲಕ್ಷದ ಮೇಲೆ ಬರೇ ನಂದಗೋಪನದ್ದೆ ಹೇಳ್ತಾರೆ. ಅದಕ್ಕೆ ಗೋವಿಂಡಿ ನೋಡೋ ಬಿಳಿ ಸಮುದ್ರದಂತೆ ಆಕಳು, ಆಕಳ ಸಮುದ್ರ, ಅದರಲ್ಲಿ ಇವನು ಕಪ್ಪಾಗಿ ಸ್ವಾಮಿ ಚೆನ್ನಾಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಗೋವಿಂಡಿ ತುಂಬಿದ ಗೋವಿಂಡಿನೊಳು ನಿಂದು ನಲಿದು ಒಲಿದು ಇನ್ನು ಹೇಳ್ತಾ ಇದ್ದಾರೆ. ರಂಭೆರ ಮನಕೆ ಹೇಳ್ತಾ ಇದ್ದಾರೆ. ಆ ಎಲ್ಲ ಇರತಕ್ಕಂತಹ ಗೋಪಸ್ತ್ರೀಯರು ಯಾರ್ಯಾರಿದ್ರು ಅವರೆಲ್ಲರ ಮನಕೆ ಕೂಡ ಮನ ಕಾಲಾರಂಭ ತೋರವ ಪೆಚ್ಚಿಸಿ ಹಂಬರಗೊಳಿಸಿದ ಹೇಳ್ತಾ ಇದ್ದಾರೆ. ಆ ರಂಭರ ಮನಕೆ ಕಾಲಾರಂಭ ಅಂತ ಹೇಳ್ತಾ ಇದ್ದಾರೆ. ಏನದು ಅಂದ್ರೆ ಹೇಳ್ತಾ ಇದ್ದಾರೆ, ಈ ಬಾಳೆ ರಂಭಾಮರ, ರಂಭ ಅಂದ್ರೆ ವಿಶೇಷ ಬಾಳೆ. ಭಗವಂತ ಹೇಗಿದ್ದಾನೆ ಅಂದ್ರೆ ಆತ ಬಾಳೆ ಕಂಬ ಹೇಗಿದೆ, ಆ ಕಂಬ ನುಣುಪಾಗಿ ಹೇಗೆ ಅದ್ಭುತವಾಗಿ ನಿಂತಿರುತ್ತಲ್ಲ, ಆ ಥರ ಎಲ್ಲರ ಮಧ್ಯೆ ಇದ್ದುಕೊಂಡು, ಅಷ್ಟೇ ಅಲ್ಲ ಅವರೆಲ್ಲರೂ ಕೂಡ ಆ ದೇವರನ್ನ ನೋಡುತ್ತಾ ಇರುವ ಕಾಲಕ್ಕೆ ಈ ಯಾವುದು ಆನೆ ಬಂದು, ಆನೆ ಬಂದು ಎಲ್ಲ ಬಾಳೆಯ ಮರಗಳನ್ನ ಹಿಂಡನ್ನು ಪಟ 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 ಮುರಿದು ಹೋಗುತ್ತಲ್ಲ, ಆ ಥರ ಅವರೆಲ್ಲರ ಮನಸ್ಸು ಅದೇ ಒಂದು ದೊಡ್ಡ ಬಾಳೆ ಮರ, ಅದೆಲ್ಲ ಮುರಿತಾ ಹೋಗ್ತಾ ಇದ್ದಾರೆ. ಅಂದ್ರೆ ಎಲ್ಲರ ಮನಸ್ಸವನ್ನು ನೋಡಿದ ಕೂಡಲೇ ಅವನ ಕಡೆ ಹೊರಟು ಹೋಗ್ತಾ ಇದೆ, ಬೇರೆ ಕಡೆ ಹೋಗ್ತಾ ಇಲ್ಲ. ಹೇಳ್ತಾ ಇದ್ದಾರೆ, ಹಂಬಲಗೊಳಿಸಿದ ಗಂಭೀರ ಪುರುಷ ರಂಭೇರ ಮನಕ್ಕೆ, ನಾನ ಯಾರು ರಂಭೇರು ಅಂತ ಹೇಳಿದ್ರೆ ಈ ಮಾಮೂಲು ಗೋಪಿಕಾಸ್ತಿ ಇರಲ್ಲ, ಲಕ್ಷ್ಮೀದೇವಿ ಮೊದಲುಕೊಂಡು ಎಲ್ಲರಿಗೂ ಕೂಡ ಅಪ್ಪ ಹೀಗಿರಬೇಕು. ಗಂಭೀರ ಪುರುಷ ಕುಟುಂಬ ಪಾಲಕ ವಿಶ್ವನೆಂಬುದು ಶತಸಿದ್ಧ. ಇನ್ನ ವಿಶೇಷವಾಗಿ ಅಲ್ಲಿ ತೋರವ ಪೆಚ್ಚಿಸಿ ಅಂತ ಹೇಳ್ತಾರೆ, ತೋರವ ಪೆಚ್ಚಿಸಿ ಅಂದ್ರೆ ತೋರೋದು ಅಂದ್ರೆ ಆ ಎಲ್ಲರಿಗೂ ಕೂಡ ಮನಸ್ಸಲ್ಲಿ ಆಕರ್ಷಣೆ ಹುಟ್ಟಿಸಿದ, ಅವರೆಲ್ಲರೂ ಕೂಡ ನಾನು ಚೆನ್ನಾಗಿದ್ದೇನೆ ನಾನು ಚೆನ್ನಾಗಿದ್ದೇನೆ ಕೃಷ್ಣನ ಆಕರ್ಷಣೆ ಮಾಡಿಕೋಬೇಕು ಅಂತ ಎಲ್ಲರೂ ಸುತ್ತ ತಿರುಗ್ಲಿಕ್ಕೆ ಮಾಡಿದಂತೆ. ಅದಕ್ಕೆ ಹೇಳ್ತಾರೆ ಗೀತೆಯಲ್ಲಿ, ಕೃಷ್ಣ ನಮ್ಮ ಶರೀರ ನೋಡಿ ನೀನು ನಮ್ಮ ಹಿಂದೆ ಬಿದ್ದಿದ್ದಿ ಎಂದು ತಪ್ಪು ತಿಳಿದವೋ ಹರಿಯೇ, ಪಳ್ಳಿಗಳು ನಾವು ಅಂತ ಹೇಳ್ತಾರಲ್ಲ ಆ ಥರ, ಯಥೋರವ ಪೆಚ್ಚಿಸಿ ಹಂಬಲಗೊಳಿಸಿದ ಗಂಭೀರ ಪುರುಷ. ಇಷ್ಟು ಹೇಳಿದ್ರು ಆತ ಏನು ಕದಲಿಲ್ಲ, ಆತನ ಯಾರೂ ಬೇಕಾಗಿಲ್ಲ, ಇವರಿಗಾಗಿ ಪಾಪ ಬಂದ ಅಂತ ಹೇಳ್ತಾ ಇದ್ದಾರೆ. ನಂಬರು ಬೆಂಬಲವಾಗಿ ಪಾರಿಪ ಯಾರೀತ, ಇಲ್ಲಿ ಶಬ್ದ ನೋಡಿ, ಪ್ರತಿಬಿಂಬ ಹೇಮಾಂಗ ಶ್ರೀ ವಿಜಯ ವಿಠ್ಠಲರೇಯ. ಈ ಶಬ್ದ ಎಲ್ಲಿ ಹುಡುಕೊಂಬರುತ್ತಾರೋ ಮಹಾನುಭಾವರು ಅಲ್ಲ. ನಂಬಲು ಬೆಂಬಲವಾಗಿ ಪಾಲಿಪ ಪ್ರತಿಬಿಂಬ ಅಂದ್ರು, ಬಿಂಬ ಯಾರು ದೇವರು, ಪ್ರತಿಬಿಂಬ ಯಾರು ನಾವು, ಮತ್ತೆ ಪ್ರತಿಬಿಂಬ ಹೇಮಾಂಗ ಶ್ರೀ ವಿಜಯ ವಿಠ್ಠಲರೇಯ ಅಂತ ಯಾಕೆ ಹೇಳಿದ್ರು, ದೇವರು ಪ್ರತಿಬಿಂಬ ಅಲ್ಲಲ್ಲ ಅಂದ್ರೆ ಅವ್ರು ಹೇಳ್ತಾರೆ. ಸ್ವಲ್ಪ ಒಡಕ್ ಹೋಗಿ ನಾವು ಕನ್ನಡಿ ಮುಂದೆ ನಿಂತಾಗ ಕನ್ನಡಿ ಒಳಗೆ ನಮ್ಮ ಪ್ರತಿಬಿಂಬ ಕಾಣುತ್ತೆ, ನಾವು ಕೈ ಎತ್ತಿದ್ರೆ ಅದು ಎತ್ತುತ್ತೆ, ನಾವು ನಕ್ಕರೆ ನಗುತ್ತೆ, ನಾವು ಕೈ ಎತ್ತಿ ಅದು ಕೈ ಎತ್ತದೆ, ನಾವಾಗಿ ಹೋಗಿ ಅದರ ಕೈ ಎತ್ತೋದಿದೆಯಾ, ತಾನಾಗಿ ಎತ್ತುತ್ತೆ. ಆದರೆ ಇಲ್ಲಿ ಹಾಗಲ್ಲ, ದೇವರು ಬಿಂಬ ತಾನು ಕೈ ಎತ್ತಿದರೆ ಪ್ರತಿಬಿಂಬ ಜೀವ ತಾನಾಗಿ ಕೈ ಎತ್ತಲಾರ. ಅರ್ಥ ಆಯ್ತಾ? ಅವಾಗ ಏನ್ ಮಾಡಬೇಕು? ಈ ಒಂದು ವೇಳೆ ನಾವು ಕನ್ನಡಿ ಎದುರಿಗೆ ನಿಂತು ಕನ್ನಡಿ ಒಳಗೆ ನಮ್ಮ ಪ್ರತಿಬಿಂಬ ನಾವು ಕೈ ಎತ್ತಿದಾಗ ಕೈ ಎತ್ತದೆ ಹೋದರೆ ಅವಾಗ ಏನ್ ಮಾಡಬೇಕು ಅಂದ್ರೆ, ಎರಡು ರೂಪ ತಾಳಿ ನಾವು, ಒಂದು ರೂಪದಿಂದ ಎದುರಿಗಿದ್ದು ಇನ್ನೊಂದು ರೂಪದಿಂದ ಕನ್ನಡಿ ಒಳಗಿರುವ ಪ್ರತಿಬಿಂಬದೊಳಗೆ ತೂರಿ, ಒಂದು ರೂಪದಿಂದ ಇಲ್ಲಿ ಕೈ ಎತ್ತಿ ಆ ಪ್ರತಿಬಿಂಬದೊಳಗಿರುವ ರೂಪದಿಂದ ಅದರ ಕೈ ಎತ್ತಿದರೆ, ಇದು ದೇವರು ಮಾಡ್ತಾ ಇರೋದು. ಹಾಗಾದರೆ ಬಿಂಬನಾಗಿ ಎದುರಿಗೆ ನಿಂತಿದ್ದಾನೆ, ಪ್ರತಿಬಿಂಬದೊಳಗೆ ಪ್ರತಿಬಿಂಬ ಅಂತ ಕರೆಸಿಕೊಂಡು ಆಕಾರದಲ್ಲಿ ನಿಂತಿದ್ದಾನೆ ಆ ಭಗವಂತನ ಮೂರ್ತಿ. ಹೇಳ್ತಾ ಇದೆ ಪ್ರತಿಬಿಂಬ, ಪ್ರತಿಬಿಂಬನಾದ ಜೀವನೊಳಗೆ ಪ್ರತಿಬಿಂಬ ಅಂತ ಕರೆಸಿಕೊಂಡ ಭಗವದ್ ರೂಪ. ಇಷ್ಟು ಆಳವಾಗಿ ಹೋಗದಿದ್ರೆ ಶಬ್ದವೇ ಅರ್ಥ ಆಗಲ್ಲ. ಏನಂತೀರಿ ಸುಂದರಾಯರು? ಪ್ರತಿಬಿಂಬ ಏನಿದ್ದಾನೆ, ಪ್ರತಿಬಿಂಬನೊಳಗೆ ಪ್ರತಿಬಿಂಬದ ಆಕಾರದಲ್ಲಿ ಜೀವ ಇರ್ತಾನೆ. ಇನ್ನಾ ಚೆನ್ನಾಗಿ ಹೇಳ್ತೀನಿ ನೋಡಿ, ಇದು ಅರ್ಥವೇ ಆಗಲ್ಲ. ದೇವ ಬಿಂಬ ಜೀವ ಪ್ರತಿಬಿಂಬ ಅಂದರೆ ಎಲ್ಲಿದ್ದಾನೆ ದೇವ ಈ ಥರ ಅಂದರೆ, ಈ ಹೃದಯ ಕಮಲದ ಮೂಲೇಶನ ಪಾದದಲ್ಲಿರುವ ಮುಖ್ಯ ಪ್ರಾಣ ಅಲ್ಲಿ ಪಾದದಲ್ಲಿ ಜೀವ ಅಂದರೆ ಅಲ್ಲೂ ಇದ್ದಾನೆ, ಇನ್ನೆಲ್ಲಿದ್ದಾನೆ ಅಂತ ಹೇಳಿದ್ರೆ ಜೀವ ಪ್ರಕಾಶತಃ ಇಡೀ ಶರೀರ ವ್ಯಾಪಿಸಿದ್ದಾನಲ್ಲ, ಆ ಪ್ರಕಾಶದೊಳಗೆ ಅಂದ್ರೆ ಆ ಪ್ರಕಾಶ ಇಡೀ ತಲೆ ಕೈ ಕಾಲಲ್ಲಿ ವ್ಯಾಪಿಸಿದೆ. ಜೀವ ಇಡೀ ಶರೀರದಲ್ಲಿದ್ದಾನಲ್ಲ, ಆ ಜೀವನ ಪ್ರಕಾಶ ಏನು ತಲೆ ಕೈ ಕಾಲಲ್ಲಿ ವ್ಯಾಪಿಸಿದೆಯಲ್ಲ, ಅದರೊಳಗೆ ತನ್ನ ತಲೆ ತನ್ನ ಕೈ ತನ್ನ ಕಾಲನ್ನು ಇಟ್ಟು ನಿಂತಿದ್ದಾನೆ ಭಗವಂತ. ಇದನ್ನ ಪ್ರತಿಬಿಂಬ ಅಂತ ಕರೀತಾರೆ ಭಗವದ್ ರೂಪವನ್ನ. ಅವಂದೇ ರೂಪಗಳು. ಇನ್ನ ನೋಡಿ ದಾಸರಾಯರ ಶಬ್ದ ಇನ್ನಾ ಆಳವಾಗಿ ಹೋದ್ರೆ ಎಷ್ಟೆಷ್ಟು ಆಳವಾಗಿ ಹೋಗ್ತೀವಿ ಅಷ್ಟು ಆನಂದ ಆಗತ್ತೆ. ಬಿಂಬರೆನಿಪರು ಸೋತ್ತಮರು, ಪ್ರತಿಬಿಂಬರೆನಿಪರು ಸ್ವಾವರರು, ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿಯಂದು. ಏನರ್ಥ? ಈಗ ನೋಡಿ, ದೇವರು ಬಿಂಬ, ಲಕ್ಷ್ಮೀದೇವಿ ಪ್ರತಿಬಿಂಬ. ದೇವರು ತನ್ನ ಕೈ ಎದುರು ಅಲುಗಾಡಿಸಿದ್ರೆ ಲಕ್ಷ್ಮೀದೇವಿ ತನ್ನ ಕೈ ಅಲುಗಾಡಿಸಲಿಕ್ಕಾಗಲ್ಲ. ನಮ್ಮ ಪ್ರತಿಬಿಂಬ ನಾವು ನಕ್ಕರದು ನಗುತ್ತೆ. ಇಲ್ಲಿ ದೇವರು ನಕ್ಕರೆ ನಾವಾಗಿ ನಗಲಿಕ್ಕೆ ಕೈ ಶಕ್ತಿ ಇಲ್ಲ ನಮಗೆ. ಅದಕ್ಕೆ ನಮ್ಮಲ್ಲೂ ಒಂದು ರೂಪದಿಂದ ಇದ್ದು, ಹಾಗೆ ಲಕ್ಷ್ಮೀದೇವಿಯಲ್ಲಿ ಒಂದು ರೂಪದಿಂದಿದ್ದು ಆಕೆಗೆ ಚಲನವರ್ಣ ಕೊಡಿಸ್ತಾನೆ. ಅದು ಲಕ್ಷ್ಮೀದೇವಿ ಒಡಗಿದ್ರೆ ಪ್ರತಿಬಿಂಬ ನಾಮಕ ಭಗವದ್ ರೂಪ. ಈ ಲಕ್ಷ್ಮೀದೇವಿ ಯಾರಿಗೆ ಬಿಂಬ? ವಾಯುದೇವರಿಗೆ ಬಿಂಬ. ವಾಯುದೇವರಿಗೆ ಬಿಂಬ ಅಂತಾದಾಗ ಅಲ್ಲಿ ಹೇಗ್ ತರ್ತಾನೆ ಅಂತ ಹೇಳಿದರೆ, ವಾಯುದೇವರು ಲಕ್ಷ್ಮೀದೇವಿ ಕದಲಿದ್ರೆ ತಾವಾಗಿ ಕದಲಿಕ್ಕಾಗಲ್ಲ. ಅದಕ್ಕೆ ದೇವ ಲಕ್ಷ್ಮೀದೇವಿ ಸಹಿತವಾಗಿ ವಾಯುದೇವರಲ್ಲಿ ತೋರಿ ಅಲ್ಲಿ ಅವರ ಮೂಲಕ ತಾನು ಕದಲಿ ಲಕ್ಷ್ಮೀದೇವಿಯನ್ನು ಕದಲಿಸಿ ಆಕೆಯ ಮೂಲಕ ಪ್ರಾಣದೇವರ ಕದಲಿಕೆ ಕೊಡುತ್ತಾರೆ. ಮತ್ತ ಈ ಮೂರು ಸೆಟ್ಟು ಗರುಡಶೇಷ ರುದ್ರಾದಿಗಳಲ್ಲಿ ಹಾಗೆ 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 ಹೋದರೆ ಬಿಂಬರೆನಿಪರು ಸೋತ್ತಮರು, ಪ್ರತಿಬಿಂಬರೆನಿಪರು ಸ್ವಾವರರು. ಎಲ್ಲರೊಳಗೂ ಎಲ್ಲರ ಕೈಕಾಲು ಕದಲಿಸೋದು ಇವನೇ. ಬಿಂಬ ಪ್ರತಿಬಿಂಬ ಭಾವ ಅಂದಾಗ ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಅಂದರೆ ಪ್ರತಿಬಿಂಬ ತಾನಾಗಿ ಚಲಿಸಲಾರದು, ಪ್ರತಿಬಿಂಬದೊಳಗೂ ದೇವನೇ ಪ್ರತಿಬಿಂಬ ನಾಮಕನಾಗಿದ್ದು ಕದಲಿಸಿದರೆ ಕದಲುತ್ತಿಲ್ಲ. ಅಲ್ಲ, ಕನ್ನಡಿಯೊಳಗೆ ಪ್ರತಿಬಿಂಬ ಇದೆ, ನಾವು ಇಲ್ಲಿ ಕದಲಿದ್ರೆ ಅದು ಕದಲುತ್ತೆ. ಅಲ್ಲಲ್ಲ, ಒಂದು ವೇಳೆ ಕದಲದೆ ಹೋದರೆ ನಾವು ಅದು ಕದಲ ಮಾಡಬೇಕಂದ್ರೆ ಹೆಂಗ್ ಮಾಡಬೇಕು ಅಂದ್ರೆ, ನಾವು ಇನ್ನೊಂದು ರೂಪದಿಂದ ಆ ಕನ್ನಡಿಯೊಳಗೆ ತೋರಿ ಆ ಪ್ರತಿಬಿಂಬದಲ್ಲಿ ತೋರಿ ಅದರ ಕೈ ಕಾಲು ಅಲುಗಾಡಿಸಿದ್ರೆ ಹೇಗಿರುತ್ತೆ? ಇಲ್ಲೊಂದು ರೂಪದಿಂದ ಅಲುಗಾಡ್ತಾ ಇದೀವಿ, ಅಲ್ಲೊಂದು ರೂಪದಿಂದ ಅಲುಗಾಡಿಸಿದ್ರೆ ಹೇಗಿರುತ್ತೋ ಆ ತರ ದೇವರು ಮಾಡ್ತಾ ಇದ್ದಾರೆ. ಹೀಗೆ ಪ್ರತಿಯೊಬ್ಬರಲ್ಲಿ ಅಲ್ಲಿ ನಿಮಗೆ ಇಷ್ಟು ನೋಡಿ ಶಬ್ದ. ಬಿಂಬ ಚಲಿಸಲು ಪ್ರತಿಬಿಂಬ ಚಲಿಸುವುದು ಅಂತ ಹೇಳಿದಾಗ ನಮ್ಮ ನಾವು ಕದಲಿದರೆ ನಮ್ಮ ಪ್ರತಿಬಿಂಬ ಕದಲಿದಂತೆ, ದೇವರು ಕದಲಿದ ಕೂಡಲೇ ನಾವೆಲ್ಲ ಕದಲು ಬಿಡ್ತೀವಿ ಅಂತ ಅನ್ಕೋಬೇಡಿ. ಅದು ಸುಮ್ಮನೆ ಹೇಳಿದ್ದಷ್ಟೇ. ಪ್ರತಿಬಿಂಬ ಚಲಿಸುವುದು ಅಂದ್ರೆ ಪ್ರತಿಬಿಂಬ ನಾಮಕ ಭಗವಂತ ಅಂದ್ರೆ ಬಿಂಬ ನಾಮಕ ಭಗವಂತ ಕದಲಿದರೆ ಅದಕ್ಕೆ ತಕ್ಕಂತೆ ಪ್ರತಿಬಿಂಬದೊಳಗಿರುವ ಪ್ರತಿಬಿಂಬ ನಾಮಕ ಭಗವಂತ ಕೈಕಾಲು ಕದಲಿಸಿದರೆ ಜೀವನ ಕೈಕಾಲು ಕದಲುತ್ತೆ. ಹಾಗಾದರೆ ಇಲ್ಲಿ ಯಾರು ಇಮ್ಮಿಡಿಯೇಟ್ ಕನೆಕ್ಷನ್ ಅಂದ್ರೆ ಪ್ರತಿಬಿಂಬ ನಾಮಕ ಭಗವಂತ ಅದನ್ನು ಹೇಳ್ತಾ ಇದ್ದಾರೆ. ನಂಬಲು ಬೆಂಬಲವಾಗಿ ಪಾಲಿಪ ಪ್ರತಿಬಿಂಬ ಹೇಮಾಂಗ ಎಂತ ಅಂದ್ರೆ, ಆ ಪ್ರತಿಬಿಂಬ ಶಬ್ದ ಹಾಕದಿದ್ರೆ ಇಷ್ಟ ಆಲೋಚನೆ ಬರ್ತಿತ್ತ ನಮಗೆ? ಗೊತ್ತು ತನ್ರಿ ಹೊರಕ್ಕೆ ಅಂತ ಹೇಳ್ತಾರೆ, ಗೊತ್ತಿರೋದವ್ರು ತಿಳಿಸ್ತಾರೆ, ಗೊತ್ತಿದ್ದವ್ರು ಮುಚ್ಕೊಂಡು ಇರ್ತಾರಲ್ಲ ತೆಗಿರಿ ಹೊರಕ್ಕೆ ಅಂತಾರೆ. ಎಂತಹ ಶಬ್ದ ಇಲ್ಲದಿದ್ರೆ ಶಾಖಾಗ್ಬಿಡುತ್ತೆ. ದೇವರಿಗೆ ಪ್ರತಿಬಿಂಬ ಅಂತ ಹೇಗೆ ಹೇಳ್ತೀರಾ? ಇಡೀ ಶಾಸ್ತ್ರ ತಿರುಗಾಗಿರ್ತೀವಿ ನಾವು. ಬಿಂಬ ಪ್ರತಿಬಿಂಬ ಬಿಂಬ ಪ್ರತಿಬಿಂಬ ಹೇಳಿದ್ದೆ ಹೇಳಿದ್ವಿ ನಾವು. ದೇವರ ಬಿಂಬ ನಾವು ಪ್ರತಿಬಿಂಬ, ದೇವರ ಕದ್ರೆ ನಾವು ಕಲ್ತೀವಿ. ಹೇಗೆ ಕದಲ್ತೀಯ ಹೀಗೆ? ಹೌದಾ? ಅಲ್ವಾ ಹೇಳ್ತಾರೆ. ಇದು ಅಚ್ಚಳಿಯದೇ ಇರುವ ಅಪರೂಪದ ಪ್ರಮೇಯ ರಹಸ್ಯಗಳು. ಷೋಡಶಿಕಾರರು ಬಹಳ ಚೆನ್ನಾಗಿ ಹೇಳ್ತಾರೆ ಇದನ್ನ, ಬಹಳ ಚೆನ್ನಾಗಿ ಹೇಳಿ ಷೋಡಶಿಯಲ್ಲಿ ವಿಸ್ತಾರವಾಗಿ ಬಂತು. ಅದನ್ನ ವಿಜಯದಾಸ ಅದ್ಭುತ ಶಬ್ದ ಹಾಕೋದು ಕೂಡ ಗೊತ್ತಾಗ್ಬಿಡುತ್ತೆ. ಆ ಶಬ್ದ ಹಾಕಿದ ಕೂಡಲೇ
ಅವನ ಕಾಲದಲ್ಲಿ ನಮ್ಮ ಕಾಲ, ಅವನ ಮುಖದಲ್ಲಿ ನಮ್ಮ ಮುಖ ಅಂದ್ಮೇಲೆ ಅದೆಲ್ಲ
ನಮ್ಮ ಕೈಗೆ ಆಧಾರವಾಗಿ ಅವನ ಕೈ ಅಂದ್ರೆ ನೀ ಹೇಳಿದ್ದೇನು, ಮೇಲೆ ಅವನ ಕೈ ಬಂತು, ಒಳಗೆ ನಮ್ ಕೈ ಬಂತು ಅಂದ್ರೆ ಈ ಕೈ ಹಿಡಿದು ಅವನ ಎಬ್ಬಿಸ್ತಾನೆ. ಹಾಗೆ ಇನ್ನೊಂದು ನೋಡಿ, ಈ ಕೈ ಈ ಕೈ ಒಳಗೆ ನಮ್ಮ ಕೈ, ಏನು ತೇಜೋಮಯವಾದ ಕೈ, ಪ್ರಕಾಶಮಯವಾದ ಕೈ, ಅದರೊಳಗೆ ಪುಷ್ಕರನ ಕೈ, ಅದರೊಳಗೆ ಶನೇಶ್ವರನ ಕೈ, ಕೊನೆಗೆ ಹಾಗೆ 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 ಲಕ್ಷ್ಮೀದೇವಿಯ ಕೈ, ಒಳಗೆ ದೇವರ ಕೈ, ಇಷ್ಟೆಲ್ಲ ಕೈ ಹಿಡ್ಕೊಂಡಿರುವ ಮೇಲಿರುವ ದೇವರ ಕೈ ಒಂದು. ಒಳಗೂ ಆಯ್ತು ಹೊರಗೂ ಆಯ್ತು. ಇನ್ನ ನಮ್ಮ ಈ ಕೈಯ ಒಳಗಿರುವ ತೇಜೋಮಯವಾದ ನಮ್ಮ ಕೈ ಏನದಲ್ಲ, ಅದಕ್ಕೆ ಆಧಾರವಾದ ದೇವರ ರೂಪವೇ. ಹಾಗೆ ಅದರೊಳಗೆ ಪುಷ್ಕರನ ಕೈ ಏನಿದೆ ಅದಕ್ಕೂ ಆಧಾರವಾದ. ಹಾಗಾದರೆ ಇಲ್ಲೇನು, ದೇವರ ಕೈ ಎದ್ದರೆ ಲಕ್ಷ್ಮೀದೇವಿ ಕೈ ಎದ್ದರೆ, ಹಾಗೆ ಪ್ರಾಣದೇವರ ಕೈ ಎದ್ದರೆ, ಕೊನೆಗೆ ಪುಷ್ಕರಣ ಪರ್ಯಂತ ಎಲ್ಲರ ಕೈ ಏಳುತ್ತೆ ಅಂದ್ರೆ ತಾನಾಗಿ ಹೇಳಲ್ಲ, ಇವ ತನ್ನ ಕೈ ಎಬ್ಬಿಸಿ, ಇವನೇ ಲಕ್ಷ್ಮೀದೇವಿ ಕೈಯನ್ನ ಎಬ್ಬಿಸಿ, ಹಾಗೆ ಎಲ್ಲರ ಕೈಗಳನ್ನ ಎಬ್ಬಿಸಿ ಅವರ ಕೈ ಮೂಲಕ ನಮ್ಮ ಕೈ ಎಬ್ಬಿಸ್ತಾನೆ. ಆ ರೂಪವನ್ನೇ ಪ್ರತಿಬಿಂಬ ಅಂತ ಕರೆದರು. ಎಷ್ಟು ಕರುಣಾವಂತ, ಎಷ್ಟು ಕಷ್ಟಪಡ್ತಾನೆ ನಮ್ಗೆ ಹಾಗೆ ಪಾಪ. ಅವನಿಗೇನು ಅಲ್ಲ ಇಲ್ಲಿ, ಅವನಿಗೆ ಕಷ್ಟ ಇಲ್ಲ, ಸುಲಭ. ಆದರೆ ಯಾಕ್ರಿ ಮಾಡಬೇಕು, ಯಾಕೆ ಮಾಡ್ಬೇಕು ನಮಗಾಗಿ ಇಷ್ಟೆಲ್ಲ ಯಾಕೆ ಮಾಡಬೇಕು, ಕರುಣೆ ತಾನೆ ಹೇಳ್ತಾರೆ. ನಂಬರು ಬೆಂಬಲವಾಗಿ ಇದೆ ಅಲ್ಲ, ಎಲ್ಲರೊಳಗೂ ಸ್ವಾಮಿಯೇ ನಿಂತಿರ್ತಾನೆ. ಹಾ ಹಾಗಲ್ಲ, ಎಕ್ಸಾಂಪಲ್ ಅಲ್ಲ ಹಾಗಲ್ಲ. ದೇವರು ದೇವರೆದುರಿಗೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ ಒಳಗೆ ಮತ್ತು ದೇವರ ಪ್ರತಿಬಿಂಬ ನಾಮಕ ಭಗವಂತ ಇದ್ರೇನು ಲಕ್ಷ್ಮೀದೇವಿ ಕದಲ್ತಾಳೆ. ನಂತರ ಲಕ್ಷ್ಮೀದೇವಿಗೆ ಪ್ರತಿಬಿಂಬ ಯಾರು, ವಾಯುದೇವರು. ವಾಯುದೇವರಲ್ಲೂ ಕೂಡ ಚಲನವಲನ ಬರಬೇಕಾದರೆ ಅಲ್ಲಿ ವಾಯುದೇವರ ಆಕಾರದಲ್ಲಿ ಲಕ್ಷ್ಮೀದೇವಿ, ಅಲ್ಲೂ ಮತ್ತು ಲಕ್ಷ್ಮೀದೇವಿ ಆಕಾರ ದೇವರಿದ್ರೆ ಹಾಗಾಗದನ್ನು ಏನಾಯ್ತು. ಆಗ ಬಿಂಬರಿನಿ ಪರಸೋತ್ತಮರು, ಪ್ರತಿಬಿಂಬರಿನಿ ಪರಸ್ವಾವರರು ಅಂತ ಹೀಗೆ. ಆದರೆ ಪ್ರತಿಯೊಂದು ಕಡೆ ಎಲ್ಲರಲ್ಲೂ ದೇವರೇ ಕೂತಿದ್ದಾರೆ, ಇಲ್ಲದಿದ್ರೆ ಯಾರೂ ಕದಲಿಕ್ಕಾಗಲ್ಲ. ಒಂದು ಬಿಂಬ ಅವನೇ, ಪ್ರತಿಬಿಂಬಗಳೊಳಗೆ ಪ್ರತಿಬಿಂಬ ನಾಮಕನಾಗಿರುವವನೇ. ಅಲ್ಲ ನೋಡಿ ಈ ಶಬ್ದ, ಪ್ರತಿಬಿಂಬ ಅವನೇ ಎಂದು ಬಿಟ್ಟು ಮತ್ತೆ ಐಕ್ಯ ಬಂದಿತ್ತು. ಇಷ್ಟು ಹೇಳ, ಬಿಂಬ ಅವನೇ ನೋಡಿ, ಎಲ್ಲರಲ್ಲೂ ಬಿಂಬ ಅವನೇ, ಎಲ್ಲರೂ ಪ್ರತಿಬಿಂಬರೇ, ಎಲ್ಲಾ ಪ್ರತಿಬಿಂಬಗಳಲ್ಲಿ ಪ್ರತಿಬಿಂಬ ಅಂತ ಕರೆಸಿಕೊಂಡು ವ್ಯಾಪಿಸಿದವ ಅವನೇ, ಮಾಡಿಸುವವ ಅವನೇ. ಪ್ರತಿಬಿಂಬದಲ್ಲಿ ಅದಕ್ಕೆ ನಂಬಲು ಬೆಂಬಲವಾಗಿ ಸರಿ ಹೋಯ್ತಾ. ಎಲ್ಲರೊಳಗೂ ಎಲ್ಲರೊಳಗೂ ಎಲ್ಲರೂ ನಿಂತಿದ್ದಾರೆ, ಎಲ್ಲರಲ್ಲೂ ಸ್ವಾಮಿ ನಿಂತಿದ್ದಾನೆ. ನಂಬಲು ಬೆಂಬಲವಾಗಿ ಪಾಲಿಪ ಪ್ರತಿಬಿಂಬ ಹೇಮಾಂಗ ಶ್ರೀ ವಿಜಯ ವಿಠಲರೆಯ. ಏನಮ್ಮ ಅಲ್ಲಮ್ಮ, ಇವಾಗ ನಾನು ಹೇಳ,
ನಾನು ಹೇಳಿದ್ದನ್ನ ಕರೆಕ್ಷನ್ ಮಾಡ್ತೀರಾ?
ಬೇಡ, ನಾನು ಹೇಳಿದ್ದು ಎರಡು ಸಲ ಆಗುತ್ತೆ. ಸೋತ್ತಮರು ಯಾರು, ಪ್ರಾಣದೇವರು. ಸ್ವಾವರವರು ಯಾರು, ಗರುಡದೇವರು. ಇವಾಗ ಗರುಡದೇವರಲ್ಲಿ ವಿಶೇಷವಾಗಿ ಚಲನವಲನ ಆಗಬೇಕಾದ್ರೆ ಪ್ರಾಣದೇವರು ಅವರೊಳಗೆ ನಿಂತು ಚಲನವಲನ ಮಾಡಿಸಬೇಕು, ಸೋತ್ತಮರು ಸ್ವಾವರರು. ಆದರೆ ಪ್ರಾಣದೇವರು ಕದಲಿ ಗರುಡದೇವರ ಕದಲುವಂತ ಮಾಡುತ್ತಾರೆ. ಆದರೆ ಪ್ರಾಣದೇವರು ಸ್ವತಃ ಕದಲಿಕ್ಕಾಗಲ್ಲ, ಅಲ್ಲೂ ದೇವರೇ ಇರಬೇಕು, ಮತ್ತು ಗರುಡದೇವರ ಒಳಗಿರುವ ಪ್ರಾಣದೇವರಲ್ಲೂ ದೇವರೇ, ಗರುಡದೇವರಲ್ಲೂ ದೇವರೇ ಇದ್ದು ಎಲ್ಲ ಕಡೆ ಇದೆ. ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿ ಎಂದು ಅವನೇ ಎಲ್ಲ ಕಡೆ ಬಿಂಬನಾಗಿ ನಿಂತಿದ್ದಾನೆ. ಎಲ್ಲ ಕಡೆ ಚರಣವರ್ಣ ಇವನಿಂದೇ ಬರ್ತಾ ಇದೆ. ಇನ್ನ ಕೇವಲ ಬಿಂಬ ಅಂದ್ರೆ ಅವನು ಬಿಟ್ರೆ ಯಾರು ಕದಲಿಕ್ಕಾಗಲ್ಲ, ಅವನು ಬಿಟ್ರೆ ಕೇವಲ. ಅದಕ್ಕೆ ನೋಡಿ, ಭಗವಂತ ಕೇವಲ ಅವನೇ, ಅವನೇ ಕೇವಲ ಎಂಬ ಭಾವ ಯಾವರಿಗಿರುತ್ತೋ ಆ ಭಾವ ಕೈವಲ್ಯ. ಆ ಕೈವಲ್ಯವನ್ನ ಕೊಡತಕ್ಕಂಥವ ಕೈವಲ್ಯದಾಯಕ ನಾರಸಿಂಹ. ಅದೇ ಅರ್ಥನೇ ಹೇಳೋದು. ದೇವ ಕೇವಲ ಅಂದ್ರೆ ಕೇವಲೋ ನಿರ್ಗುಣಶ್ಚ ಅಂತ ಹೇಳಿದಾಗ ಶಕ್ತಿ ಇವನಲ್ಲಿ ಮಾತ್ರ ಇದೆ, ಸ್ವತಂತ್ರ ಇವನು ಮಾತ್ರ. ಅದಕ್ಕೆ ದೇವ ಕೇವಲ ಕೇವಲ ಇವನೊಬ್ಬನೇ ಎಲ್ಲರಲ್ಲಿ ಚರಣವರನ್ನ ಕೊಡ್ತಾನೆ. ಇವನಿಲ್ಲದಿದ್ರೆ ಎಲ್ಲರೂ ಸ್ಟ್ಯಾಂಡ್ ಸ್ಟಿಲ್. ಅಂತ ದೇವರೊಬ್ಬರೇ ಕೇವಲ ಎನ್ನುವ ಭಾವ ಕೈವಲ್ಯ. ಆ ಕೈವಲ್ಯ ಎಲ್ಲರಿಗೂ ಬರ ಕೈವಲ್ಯ ಅಂದ್ರೆ ಮೋಕ್ಷ ಅಂತ ತಿಳ್ಕೊಂಡಿದೀವಿ. ಅಂದ್ರೆ ದೇವರೊಬ್ಬರೇ ಗತಿ ಎಂಬ ಭಾವವೇ ಕೈವಲ್ಯ, ಅದೇ ಮೋಕ್ಷ. ಅದು ಬಂದ್ರೆ ಮೋಕ್ಷ ಬಂತು ಅಂತ ಅರ್ಥ. ಅದು ಕೊಡೋದು ಯಾರು? ನಾರಸಿಂಹ. ಅದಕ್ಕೆ ಹೇ ಸ್ವಾಮಿ, ನೀನೇ ಗತಿ ಎಂಬ ಭಾವನೆ ನೀನೇ ಕೊಡೋ ಕೈವಲ್ಯದಾಯಕ. ದಾಸರಾಯರು ಹೇಗೆ ಕೊಡ್ತಾರೆ, ಒಳಗೆ ಶಾರ್ಟ್ ಕೊಟ್ಟು ಕೊಡ್ತಾರೆ. ನಾವು ಕೈವಲ್ಯದಾಯಕ ಕೈವಲ್ಯ ಮೋಕ್ಷ ಯಾವಾಗ ಬರುತ್ತೆ ಅಂತ. ಆ ಮೋಕ್ಷ ಯಾವಾಗಾದ್ರೂ ಬರಲಿ, ಬಂದೇ ಬರುತ್ತೆ, ಡೆಫಿನೆಟ್ ಆಗಿ ಬರಬೇಕಾಗಿದ್ದು. ಗಿರಿಯ ಧರಿಸಿ ನಿರ್ಜರರ ಪೊರೆದ ನೀತ. ಹೌದು, ಬೆಟ್ಟವನ್ನು ಧಾರಣೆ ಮಾಡಿ ಎಲ್ಲ ದೇವತೆಗಳನ್ನ ಕಾಯ್ದವನೀತ. ಗಿರಿಜೇಶಗೆ ಬಂದ ಊರಿಯ ಕಳೆದ ನೀತ. ಗಿರಿಜೇಶ ಯಾರು? ರುದ್ರದೇವರು. ಅವರಿಗೆ ಬಂದ ಉರಿಯ ವಿಷ ಕುಡಿದಾಗ ಉರಿಯ ಕಳೆದ ನೀತ. ಹೇಗ್ ಕಳೆದ? ಹೇಗ್ ಕಳೆದ? ದೇವ್ರು ಕಳೆದ್ರ ಇಲ್ಲ, ಚಂದ್ರನ ಇಟ್ಕೊಂಡ್ರು, ಗಂಗೆಯನ್ನು ಇಟ್ಕೊಂಡ್ರು, ತಂಪಾಯಿತು ಹೇಗ್ರಿ? ಅಲ್ಲ, ಅವೆಲ್ಲ ಒಳಗಿದ್ದ ಹೊರಗಿದ್ದ ಅಲ್ಲ, ಡೈರೆಕ್ಟ್ ಆಗಿ ಕಾಪಾಡಿದ್ನೇ ಇಲ್ಲ. ಇಲ್ಲ, ರುದ್ರದೇವರೇ ಹೇಳ್ತಾರೆ, ರುದ್ರದೇವರೇ ಹೇಳ್ತಾರೆ ಪಾರ್ವತಿದೇವಿಗೆ, ನಾನು ವಿಷ ಕುಡದೆ ಸುತ್ತು ಬಂದು ಬಿದ್ದೆ, ಅಂಥ ನನ್ನನ್ನು ಕಾಪಾಡಿದ್ಯಾವುದು ಗೊತ್ತಾ? ಅಚ್ಯುತಾನಂತ ಗೋವಿಂದ ನಾಮಸ್ಮರಣೆ ನನ್ನ ಕಾಯಿತು ಅಂತ ಹೇಳ್ತಾರೆ. ಅದೇ ಹೇಳ್ತಾ ಇದ್ದಾರೆ ಇಲ್ಲಿ. ಗಿರಿಜೇಶಕ್ಕೆ ಬಂದ ಉರಿಯ ಕಳೆದ ನೀತ. ಗಿರಿಯ ಬೆರಳಲಿ ಎತ್ತಿ ತುರುವ ಕಾಯ್ದ ನೀತ. ಗೋವರ್ಧನಧಾರಿ ಗಿರಿಯ ವೈರಿಯ ನಂದನನ ಪ್ರೀತ ನೀತ. ಗಿರಿಯ ವೈರಿಯ ನಂದನನ ಪ್ರೀತ ನೀತ. ಗಿರಿಗಳೆಲ್ಲ ಪಕ್ಷಗಳು ಬಂದು ಪಕ್ಷಗಳಿದ್ದು ಹಾರತಾ ಇದ್ರೆ ಪಕ್ಷಗಳನ್ನ ಕತ್ತರಿಸಿದವರು ಇಂದ್ರದೇವರು, ಅವರ ನಂದನ ಅರ್ಜುನ, ಅರ್ಜುನನ ಪ್ರೀತ. ಗಿರಿಯ ವೈರಿಯ ನಂದನನ ಪ್ರೀತ ನೀತ. ಅರ್ಥ ಅಲ್ಲ, ನಂದನನ ಪ್ರೀತ ಎಂಬುದರಲ್ಲಿ ಏನೋ ಕೂತಿದೆ. ನಂದನನ ಪ್ರೀತ, ನಂದನಗೆ ಪ್ರೀತ, ನಂದನನ ಪ್ರೀತನ ಅಂದ್ರೆ ಹೇಳ್ತಾರೆ ನಂದನನ ಪ್ರೀತ ನೀತ ಅಂದ್ರೆ ಈತನಿಗೆ ಅರ್ಜುನನಿಂದ ಆಗಬೇಕಾಗಿಲ್ಲ, ಅರ್ಜುನನಿಗೆ ಈತನಿಂದ ಪ್ರೀತಿ ಬರಬೇಕು, ಅರ್ಜುನನ ಮೇಲೆ ಪ್ರೀತ ನೀತ. ನೋಡಿ, ನಂದನನ ಪ್ರೀತ ನೀತ ತುಂಬಾ ಹೇಳ್ತಾರೆ ಅಲ್ಲಿ. ಏನ್ ಹೇಳ್ಬೇಕಪ್ಪ ಹೇಳ್ತಾರೆ, ಗಿರಿಯ ವೈರಿಯ ನಂದನನ ಪ್ರೀತ ನೀತ. ನೋಡಿ, ತನಗೆ ಆಹುತಿ ಕೊಡಲಿಲ್ಲ ಗೋಪಾಲಕರೆಲ್ಲ ಸೇರಿ. ಯಾರಿಗೆ ಕೊಟ್ರು? ಬೆಟ್ಟಕ್ಕೆ ಕೊಟ್ರು. ಅಂದ್ರೇನಾಯಿತು ಇಂದ್ರದೇವರಿಗೆ? ಗಿರಿ ವೈರಿ, ಗಿರಿಯ ವೈರಿ, ಎರಡು ರೀತಿ ಗಿರಿಯ ವೈರಿ. ಪರ್ವತಗಳ ಪಕ್ಷಗಳನ್ನ ಕಡದದ್ದಕ್ಕೆ ಇಂದ್ರದೇವರು ಗಿರಿಯ ವೈರಿ. ಇಲ್ಲಿ ತನಗ ಬಿಟ್ಟದಕ್ಕೆ ಆಹುತಿ ಕೊಟ್ಟರಲ್ಲ ಅಂತ ತರ ಮೇಲೆ ಮಳೆ ಸುರಿಸಿದರು, ಗಿರಿಯ ವೈರಿ ಇಂದ್ರದೇವರು. ಅವರ ನಂದನನ ಪ್ರೀತ ನೀತ ಅಂದರೆ ತುಂಬಾ ರಹಸ್ಯ ಹೇಳುತ್ತಾರಲ್ಲಿ. ಇಂದ್ರದೇವರು ಮಳೆ ಸುರಿಸಿದರು ಸುರಿಸಿದರು ಸುರಿಸಿದರು, ಕೊನೆಗೆ ಎಲ್ಲ ಸುಸ್ತಾಯಿತು, ಆಗ ಹೊಳೆಯಿತು, ಅಯ್ಯೋ ದೇವ ಅಂತ. ಸ್ವಾಮಿ ಇದ್ದಾನೆ, ಸುರಿಸಿಬಿಟ್ನಲ್ಲ, ಇಷ್ಟು ಏನು ಒಂದ ಎರಡ ಎಲ್ಲಾ ಆಕಳುಗಳೆಲ್ಲ ಕೊಚ್ಚಿಕೊಂಡು ಹೋಗುವಂತೆ ಮಾಡಿದ್ದು, ಎಲ್ಲಾ ಗೋಪಾಲಕರೆಲ್ಲ ಒದ್ದಾಡುವಂತೆ ಮಾಡಿದಂಥ ದೊಡ್ಡ ಅಪರಾಧ. ಮತ್ತೆ ಅದಕ್ಕೆ ದೇವರ ಶಿಕ್ಷೆ ಮಾಡಬೇಕಲ್ಲ, ಅದಕ್ಕೆ ಕಷ್ಟಾಂಗ ವಿರಕ್ತಾ ಇದ್ದಾರೆ. ಇಷ್ಟು ಅಲ್ಲಿ ಹೇಳಿದ್ದು ಸ್ವಾಮಿ. ನೀ ಜ್ಞಾನ ಕೊಟ್ಟರೆ ಇದೆಯೋ, ಜ್ಞಾನ ಕೊಡದಿದ್ದರೆ ಇಲ್ಲ. ನನ್ನ ಕರ್ಮಾನುಸಾರ ನೀನೇ ಜ್ಞಾನ ತೆಗೆದೀಯ, ಏನು ಬೇಕಾದರೂ ಮಾಡು ಹರಿಯೇ ಅಂತ ಶರಣಾಗತರಾದರು. ಹಾಗೆ ಸ್ವಾಮಿ ಅಂತಾನೆ, ಹೌದು ಇದೇ ಜರಾನಾಮಕ ವ್ಯಾಧ ಬಾಣದಿಂದ ಹೊಡೆದಾಗ ಸ್ವಾಮಿ ತಪ್ಪಾಯಿತೋ ಅಂದ್ರೆ ನಾನೇ ಮಾಡಿಸಿದೆ ನಿನ್ನಲ್ಲಿ. ಅದಕ್ಕೆ ಇಂದ್ರದೇವರು ಹೇಳುತ್ತಾರೆ, ಹರಿವಂಶದಲ್ಲಿ ಬರುತ್ತೆ, ಹೇ ಸ್ವಾಮಿ ತಪ್ಪಾಯಿತು ಹರಿಯೇ, ಹೇ ಇಂದ್ರ ನಿನ್ನಲ್ಲಿ ನಿಂತು ಮಾಡಿಸಿದ್ದು ನಾನೇ, ನಿನ್ನಲ್ಲಿ ನಿಂತು ಮಾಡಿಸಿದ್ದು ನಾನೇ. ಎಲ್ಲಿ ಪಾರಿಜಾತಾಪರಣ ಘಟ್ಟ ಕಾಲಕ್ಕೆ ಭಾಗವತ ಚೆನ್ನಾಗಿ ಬರುತ್ತೆ, ಪಾರಿಜಾತ ವೃಕ್ಷವನ್ನ ಕಿತ್ತು ತರ್ತಾ ಇದ್ರೆ ಯುದ್ಧ ಮಾಡಿ ಸೋತೋಗ್ತಾರಲ್ಲ, ಸೋತೋದಕಾಲಕ್ಕೆ ಇಂದ್ರದೇವರು ಮುಖ ತಗ್ಗಿಸಿಕೊಂಡು ಹೋಗ್ತಾರೆ, ಸತ್ಯಭಾಮಾದೇವಿ ಹೀಯಾಳಿಸಿ ನಗುತ್ತಾಳೆ, ಹೇ ಇಂದ್ರ ಸ್ವಲ್ಪ ಹೋಗಿ ಮುಖ ತೋರಿಸ್ತೀಯನೋ ನಿನ್ನ ಹೆಂಡತಿಗೆ, ಬಹಳ ಬಲವಂತ ಅಂತ ನಂಬಿಕೊಂಡಿದ್ದಾಳೆ ನಿನ್ನ, ಇಷ್ಟೆಲ್ಲ ಅಂದುಕೊಳ್ಳೆ. ಅವಾಗ ತಲೆಬಾಗಿ, ತಾಯಿ ಕ್ಷಮಿಸಮ್ಮ, ನೀವು ಜಗತ್ತಿಗೆ ಮಾತಾ ಪಿತೃಗಳು, ನೀವು ಅಂತೂ ಗೊತ್ತಿಲ್ಲದೆ ಯುದ್ಧ ಮಾಡಿದೆ, ಉದ್ಧಾರ ಮಾಡಬೇಕು, ಅವ ಯುದ್ಧ ಮಾಡಿದೆಯಲ್ಲ, ನಾವು ಮಾಡೋ ಯುದ್ಧ ಎಂಥದ್ದು ಗೊತ್ತಾ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಮ್ಮ. ಈ ಆಕಳು ಕರುವಿಗೆ ಹಾಲು ಕೊಡುತ್ತೆ, ಆ ಕರು ಹಾಲು ಕುಡಿಯುವಾಗ ಸುಮ್ಮನೆ ಕುಡಿಯಲ್ಲ, ತಿವುದೂ ತಿವುದೂ ಹಾಲು ಕುಡಿಯುತ್ತೆ. ನಾವು ಬಾಣ ಪ್ರಯೋಗ ಮಾಡಿದ್ದು ಹೀ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇಷ್ಟು ಹೇಳಿ ಹೇ ಸ್ವಾಮಿ ತಪ್ಪಾಯ್ತೋ ಅಂದ್ರೆ ಅವ ಕೃಷ್ಣ ಹೇಳ್ತಾನೆ, ನಿನ್ನಿಂದ ಮಾಡಿಸಿದ್ದು ನಾನೇ ಅಂತ ಸ್ವಾಮಿ ಹೇಳ್ತಾನೆ. ಎಂಥ ಮಾತುಗಳಲ್ಲಿ ಅವಾಗ ಆ ಎಚ್ಚರ ಬಂತಲ್ಲ, ಹೇ ಹರೇ ನಿನ್ನ ನೀನೇ ಗತಿ, ನಾನು ಅಸ್ವತಂತ್ರ ಅಂತ ಜ್ಞಾನಪೂರ್ವಕ ಶರಣಾಗತರಾಗಿದ್ದಕ್ಕೆ ದೇವ ಏನು ಶಿಕ್ಷಾ ಕೊಟ್ಟ, ವರ ಕೇಳು ಅಂತ, ವರ ಕೇಳು ಅಂತ ಹೇಳಿದ್ದಕ್ಕೆ ಅವಾಗ ಕೇಳುತ್ತಾರೆ, ಅಪ್ಪ ವರ ಕೊಡೋದಾದ್ರೆ ಒಂದು ಕೊಡೋ, ಏನ್ ಕೊಡಬೇಕು ಅಂದ್ರೆ ನನ್ನ ಮಗ ಬರುತ್ತಾನೆ, ಯಾರು ಅರ್ಜುನ, ಅವನನ್ನ ಸಲಹೆ ಬೇಕೋ ಸ್ವಲ್ಪ ಬೆನ್ನಲ್ಲಿ ಹಾಕೊಂಡು ಅಂದ್ರೆ, ಹೌದಾ ಹಾಗಾದರೆ ದಾಸನಂತೆ ಇರ್ತೇನೆ, ಕರೆದಾಗ ಬಂದು ಹೇಳಿದ್ದು ಮಾಡ್ತೇನೆ ಸಾಕ. ಇಷ್ಟಿದೆ ಗಿರಿಯ ವೈರಿಯ ನಂದನನ ಪ್ರೀತನೀತ ಅಂದ್ರೆ ಅಪ್ಪನ ರೆಕಮೆಂಡೇಶನ್ ಇಂದ ಅವರು ಸೇವಾ ಮಾಡಿದ್ದು ಅಷ್ಟು ಕೂಡ ಅಲ್ಲ. ಮತ್ತೆ ಅರ್ಜುನನ್ನ ಕೇಳ್ಬಿಟ್ರಾಯ್ತಲ್ಲ, ನಿನ್ನ ಸ್ನೇಹಿತನಪ್ಪ ಅರ್ಜುನ ಕೃಷ್ಣ, ನೀನ್ ಎಂಥ ದೊಡ್ಡವನಾಗಿರ್ಬೇಕು, ನಿನ್ನ ಸ್ನೇಹ ಮಾಡಬೇಕಂದ್ರೆ ಕೃಷ್ಣ ಅಂದ್ರೆ ಅವಾಗ ಹೇಳ್ತಾರೆ ಅವರೇ ಶೇಷದಾಸರು, ಶೇಷದಾಸ ಅವರೇ ಬರ್ತಾರೆ, ಅವ್ರು ಹೇಳ್ತಾರೆ ಹೇ ಸ್ವಾಮಿ ಅಂದ್ರೆ ಅವರು ಇರೋವರೆಗೂ ಸುಳಾದಿಗಳನ್ನ ಹೊರಗೆ ಬಿಟ್ಟಿಲ್ಲ, ಎಲ್ಲ ಬೀಗ ಹಾಕಿಟ್ಟಿದ್ರು, ಅವರು ಹೋದ ಮೇಲೆ ಸುಳಾದಿಗಳು ಹೊರ ಬಂದು ಸ್ವರೂಪ ಹೊರ ಹಾಕಬಾರದು ಅಂತ ಹೇಳಿ ಅವರಿಗೆ ತಾನು ಇಂಥದ್ದೊಂದು ಹೇಳ್ಕೋಬೇಕಾದ ಅವಶ್ಯಕತೆ ಇದ್ದಿಲ್ಲ ಹೇಳಿಲ್ಲ ಅವರು. ನಂತರ ನೋಡಿದರೆ ಹೇಳ್ತಾರೆ ಅದರಲ್ಲಿ, ಹೇ ಸ್ವಾಮಿ ನೀನು ಒಂದು ಕಾಲದಲ್ಲಿ ನನ್ನ ಭುಜದ ಮೇಲೆ ಕೈ ಹಾಕಿ ಸ್ನೇಹಿತ ಅಂತ ತಿರುಗಿದೆಯಲ್ಲ, ನನಗ ಯೋಗ್ಯತೆ ಇದೇನೋ, ನಿನ್ನಂಥ ಸ್ವಾಮಿ ನಾವೆಲ್ಲ ಟಚ್ ಮೀ ನಾಟ್, ದೇವರ ಪಾದ ತೊಳೆದು ಮೈ ಮುಟ್ಟೋ ಯೋಗ್ಯತೆ ಲಕ್ಷ್ಮೀ ದೇವಿಗೆ ಮಾತ್ರ, ಆಕೆಯ ಪರ್ಮಿಷನ್ ಇಂದ ವಾಯುದೇವರು ಹೊರೆಯುತ್ತಾರೆ ದೇವರನ್ನ, ವಾಯುದೇವರ ಕರುಣೆ ಲಕ್ಷ್ಮೀದೇವಿಯ ಕರುಣೆಯಿಂದ ಅವರ ಅಂಗಾಂಗಗಳಲ್ಲಿ ಗರುಡ ಶೇಷ ರುದ್ರಾದಿಗಳ ಅಂಗಾಂಗಗಳಲ್ಲಿ ವಾಯುದೇವರು ಲಕ್ಷ್ಮೀದೇವಿ ನಿಂತದ್ದಕ್ಕೆ ಶೇಷದೇವರಿಗೆ ಯಾವಾಗ್ಲೂ ದೇವರ ಸ್ಪರ್ಶ, ಗರುಡ ದೇವರಿಗೆ ಯಾವಾಗ್ಲೂ ದೇವರ ಸ್ಪರ್ಶ ಆಗಿದೆ ನೋಡಿ, ಆ ಎರಡು ರೂಪಗಳಿಗೆ ಮಾತ್ರ ದೇವರ ಟಚ್ ಬಂದಿದೆ, ಮಿಕ್ಕ ಯಾವ ದೇವತೆಗಳಿಗೂ ಕೂಡ ದೇವರನ್ನ ನಿತ್ಯ ಸ್ಪರ್ಶ ಮಾಡುವ ಯೋಗ್ಯತೆ ಇಲ್ಲ, ಯಾರ ಮೇಲೂ ದೇವರ ಕೈ ಹಾಕಿಲ್ಲ, ಎಲ್ಲ ಹಾಕಿದ್ದಾರೆ ಎಲ್ಲ ದೂರದಿಂದ ನಮಸ್ಕಾರ, ದೂರ 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 ಅಷ್ಟೇ. ಅಂಥದ್ದು ನೀನು ನನ್ನ ಮೇಲೆ ಕೈ ಹಾಕಿ ಓಡಾಡಬೇಕಾದರೆ ಸ್ನೇಹಿತ ಅಂತ ಕರಿಬೇಕಾದ್ರೆ ಅದು ನನ್ನ ಯೋಗ್ಯತೆಯೇನೋ ಇಲ್ಲ, ಯಾರದ್ದು ಅಂದ್ರೆ ನಮ್ಮಣ್ಣ ಭೀಮಸೇನನ ಕೃಪೆ ಇದ್ದದ್ದರಿಂದ ನೀ ನನ್ನ ಭುಜದ ಮೇಲೆ ಕೈ ಹಾಕಿ ಓಡಾಡಿದೀಯ, ಇದು ನನಗೆ ಎಚ್ಚರ ಕೂತಿದೆ ಹರಿಯೇ, ಈಗ ನಮ್ಮಣ್ಣ ಮುಖ ತಿರುಗಿಸಿದರೆ ನೀ ನನ್ನ ಮುಖ ನೋಡತಾ ಇಲ್ಲ, ದಯವಿಟ್ಟು ಕಾಪಾಡೋ ಅಂತ ಹೇಳಿದ್ದಕ್ಕೆ ಆರಾಧ ಕರ್ಮದಿಂದ ಅವರು ಸುಮ್ಮನೆ ಇದ್ರು. ನಂತರ ಹೇಳ್ತಾರೆ ನನ್ನಣ್ಣನ ಮೂಲಕ ಅನುಗ್ರಹ ಮಾಡಿದಿ ಹರಿಯೇ ಅನುಗ್ರಹ ಅಂತ ಹೇಳಿ ಪುನಃ ಶರಣಾಗತರಾಗ್ತಾರೆ, ದರ್ಶನ ಕೊಡುತ್ತಾನೆ ಭಗವಂತ. ಒಟ್ಟಾರೆ ಏನಾಯಿತು, ಗಿರಿಯ ವೈರಿಯ ನಂದನನ ಪ್ರೀತನೀತ ಅಂದ್ರೆ ಇಷ್ಟು ಕೂತಿದೆ ದೇವರು, ವಾಯುದೇವರ ಮೂಲಕ ಅಲ್ಲಿ ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡಿದ. ಅರ್ಥ ಸ್ವಾಮಿ ಯಾರಿಗ ಮೇಲೆ ತಾನು ಪ್ರೀತಿ ಮಾಡಬೇಕು ಅಂತಿರ್ತಾನೋ ಅವರ ಮೇಲೆ ವಾಯುದೇವರ ಅನುಗ್ರಹ ಆಗುವಂತೆ ಮಾಡುತ್ತಾನೆ. ಅವರು ವಾಯುದೇವರ ಕಾಲಿಗೆ ಬೀಳುವಂತೆ ದೇವರೇ ಮಾಡಿ, ವಾಯುದೇವರ ಅನುಗ್ರಹ ಬರುವಂತೆ ಮಾಡಿ, ತನ್ಮೂಲಕ ತನ್ನ ಅನುಗ್ರಹ ಅವರ ಮೇಲೆ ತೋರುತ್ತಾನೆ. ಇಷ್ಟು ಕೂತಿದೆ ಗಿರಿಯ ವೈರಿಯ ನಂದನನ ಪ್ರೀತನೀತ. ಅಥವಾ ಗಿರಿಯ ವೈರಿ ಯಾರು? ಇನ್ನೊಂದು ರೀತಿಯಲ್ಲಿ ನೋಡಿದರೆ ಶೇಷಗಿರಿ ತನ್ನ ಪಾಡಿಗೆ ತಾನಿತ್ತು, ಅದನ್ನು ಸುತ್ತು ಹಾಕೊಂಡು ವಾಯುದೇವರ ಮೂಲಕ ಬರಲಿಕ್ಕೆ ಕಾರಣ ಯಾರು? ಶೇಷದೇವರು ತಾನೇ, ಶೇಷದೇವರು ತಾನೇ. ಗಿರಿಯ ವೈರಿ ಆದರಲ್ಲ, ಅಯ್ಯೋ ಕಾಪಾಡು ಸ್ವಾಮಿ ಎಂದು ಕೊತ್ತಿ ಮಾಡಿದ್ರಲ್ಲ. ಮತ್ತೆ ಆ ರೀತಿಯಾದವರ ನಂದನ ಶೇಷದೇವರ ನಂದನ ಇಂದ್ರ, ಆ ರೀತಿಯೂ ಗಿರಿಯ ವೈರಿಯ ನಂದನ. ಹೌದಾ? ಗಿರಿಯ ವೈರಿಯ ನಂದನನ ಪ್ರೀತನೀತ, ಗಿರಿಯ ತಂದವಗೆ ಅತಿ ಕರುಣ ಮಾಡಿದ ನೀತ. ಗಿರಿಯ ತಂದವಗೆ ಅತಿ ಕರುಣ ಮಾಡಿದ ನೀತ, ಸಂಜೀವನ ಗಿರಿಯನ್ನು ತಂದಿರುವಂತಹ ಹನುಮಂತನಿಗೆ ಅತಿ ಕರುಣ ಮಾಡಿದ ನೀತ. ಇನ್ನ ಅಥವಾ ಗಿರಿಯ ಗೀಹಿ ಮಾತು, ಗಿರ ಅಂದರೆ ಮಾತು, ಗಿರಿಯ ಹೇಳ್ತಾರೆ. ಗಿರಿ ಅಂದ್ರೆ ಯಾರು ಅಂದ್ರೆ ವಾಯುದೇವರೇ, ವಾಯುದೇವರೇ. ಹೌದಾ? ಗಿರಿ ಜಾ ಅಂತ ಹೇಳಿದಾಗ ವಾಯುದೇವರ ಬಾಯಿಂದ ಬರತಕ್ಕಂಥ ವೇದವಾಕು, ಅದಕ್ಕೆ ಹೇಳ್ತಾರೆ ಗಿರಿಯ ಅಂದ್ರೆ ವೇದಾಭಿಮಾನಿಗಳಾಗಿರ್ತಕ್ಕಂಥ ವಿಶೇಷವಾಗಿ ಮಾತು. ಅಥವಾ ದೇವರ ಬಾಯಿಯಿಂದ ಬಂದ ಮಾತು, ಅಥವಾ ಲಕ್ಷ್ಮೀದೇವಿಯ ಬಾಯಿಯಿಂದ ಬಂದ ಮಾತು. ಗಿರಿ ಹನುಮಂತನಾಗಿ ಲಕ್ಷ್ಮೀದೇವಿಯ ಗಿರಿಯನ್ನು ಅಂದ್ರೆ ಬಾಯಿಯಿಂದ ಬಂದ ಮಾತನ್ನು ತಂದ ಹನುಮಂತನಿಗೆ, ಸಂಜೀವನ ಗಿರಿಯನ್ನು ತಂದವಗೆ, ತನ್ನ ಮಾತನ್ನು ತಂದವಗೆ ಅತಿ ಕರುಣ ಮಾಡಿದ ನೀತ. ಹಾಗೇ ರುಕ್ಮಿಣಿ ದೇವಿಯ ಬಾಯಿಂದ ಬಂದ ಮಾತನ್ನು, ಗಿರಿಯನ್ನು ಕೃಷ್ಣನಿಗೆ ತಂದವನಿಗೆ ಅತಿ ಕರುಣ ಮಾಡಿದ ನೀತ. ಅಲ್ವಾ? ಎಷ್ಟಿಟ್ಟಿರ್ತಾರೋ ನಾವು ತೋಡ್ತಾ ಹೋದ್ರೆ ಗೊತ್ತಾ ಇರುತ್ತದೆ. ಗಿರಿಯ ಬಾಯಲ್ಲಿ ಕಟ್ಟಿ ಜಗವ ಸಾಕುವ ನೀತ. ಗಿರಿಯ ಬಾಯಲ್ಲಿ ಕಟ್ಟಿ, ಗಿರಿಯನ್ನ ಬಾಯಲ್ಲಿ ಕಟ್ಟಿದಾನಂತೆ, ಜಗವ ಸಾಕುವ ನೀತ. ನೀವೇ ಹೇಳಿ. ಜಗವ ಸಾಕ್ತಾನಂತೆ ಗಿರಿಯನ್ನು ಬಾಯಲ್ಲಿ ಕಟ್ಟಿ. ಗಿರಿ ಅಂದ್ರೆ ಯಾವುದು? ವೇದವಾಕು. ಆ ವೇದವಾಕನ್ನ ಬಾಯಲ್ಲಿ ಕಟ್ಟಿ ಅಂದ್ರೆ ಬಾಯಿಯಿಂದ ವಿಶೇಷವಾಗಿ ಚೆನ್ನಾಗಿ ಅದನ್ನ ಬಂಧನ ಮಾಡಿ ಕೊಟ್ಟು. ಬಂಧನ ಅಂದ್ರೆ ಹೇಗೆ? ಇವ್ರಿಗೆ ಹೀಗೆ, ಇವ್ರಿಗೆ ಹೀಗೆ ಅರ್ಥ ಆಗ್ಬೇಕು, ಈ ಅರ್ಥ ಆಗ್ಬೇಕು ಅಂತ ಮಾತನ್ನ ಕಟ್ಟಿ ಕಟ್ಟಿ ಕಟ್ಟಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಗಿರಿಯನ್ನು ಕಟ್ಟಿ ಜಗವ ಸಾಕುವ ನೀತ. ಯಾರು? ವೇದವ್ಯಾಸ ದೇವರೂಪಿಂದ ವೇದ ವಿಭಾಗ ಮಾಡಿ ಜಗವ ಸಾಕಿದ ನೀತ. ಗಿರಿಯ ಬಾಯಲ್ಲಿ ಕಟ್ಟಿ ಹಯಗ್ರೀವ ರೂಪದಿಂದ, ವೇದವ್ಯಾಸ ರೂಪದಿಂದ ಜಗವ ಸಾಕುವ ನೀತ. ಗಿರಿಯ ಸುತ್ತುವನ ಪೆಸರೋಳು ಒಬ್ಬಾತ ನೀತ. ಮೇರುಗಿರಿ, ಮೇರುಗಿರಿಯ ಸುತ್ತುವವ ಸೂರ್ಯ, ದ್ವಾದಶ ಆದಿತ್ಯರಲ್ಲಿ ಪೆಸರೋಳು ಒಬ್ಬಾತ ನೀತ. ವಿಷ್ಣು ವಿಷ್ಣು ಗಿರಿಯ ಸುತ್ತುವನ ಪೆಸರೋಳು ಒಬ್ಬಾತ ನೀತ. ಗಿರಿ ಪಾಶ ಶಾಯಿ ಶ್ರೀ ವಿಜಯ ವಿಠಲ ನೀತ. ಗಿರಿಗೆ ಪಾಶವಾಗಿ ಕಟ್ಟಿದ್ಯಾರು? ವಾಸುಕಿ. ವಾಸುಕಿ ಶಾಯಿ, ಪಾಶುಕಿ ಶಯನ. ಗಿರಿ ಪಾಶ ಶಾಯಿ ಶ್ರೀ ವಿಜಯ ವಿಠಲ ನೀತ. ಗಿರಿಯ ಕಿತ್ತಿದವನ ಅಳಿದ ನಂದ ಧೀರ ನೀತ. ಗಿರಿಯ ಕಿತ್ತಿದವನ ಅಳಿದ ನಂದ ಧೀರ, ನಂದನ ಕಂದ ಕೃಷ್ಣ ಯಾರನ್ನು ಗಿರಿಯ ಕಿತ್ತಿದವನ ಅಳಿದ ಅಂದ್ರೆ ಭಾಗದಲ್ಲಿ ಬರುತ್ತಾ ಗಿರಿಯನ್ ಕಿತ್ತವರು ಯಾರಾಗಿದ್ದಾರೆ ಹೇಳಿ? ಅಲ್ಲ, ಗಿರಿಯ ಕಿತ್ತಿದವನ ಅಳಿದ ನಂದಧೀರ ನೀತ. ಗಿರಿಯ ಕಿತ್ತಿದವರು ಯಾರು ಹೇಳಿ? ಗಿರಿಯ ಕಿತ್ತಿದವರು ಅಂದ್ರೆ ಇಷ್ಟು ಬರ್ತೇನೆ ನಾನು, ಚೂರು ಬರ್ತೇನೆ ಪಾಪ, ಹಾಗೆ ಉಪದ್ರ ಕೊಡಬೇಕು ಸದ್ ಕೆಲಸ ಮಾಡಲಿ ತಲೆ. ಮುಚುಕುಂದನಿಗೆ ದರ್ಶನ ಕೊಟ್ಟ, ಹಾಗೆ ಜಾಂಬವಂತನಿಗೆ ದರ್ಶನ ಕೊಟ್ಟ. ಜಾಂಬವಂತನಿಗೆ ದರ್ಶನ ಕೊಟ್ಟ ಕೃಷ್ಣ ಯಾವ ರೀತಿ ಕೊಟ್ಟ? ರಾಮರೂಪದಲ್ಲಿ ಕೊಟ್ಟ. ಹೌದಾ? ಈ ರಾಮರೂಪದಿಂದ ಯಾರನ್ನ ಅಳಿದ? ರಾವಣಾಸುರನನ್ನು. ರಾವಣಾಸುರ ಯಾವ ಗಿರಿಯನ್ನ ಕಿತ್ತ? ಆ ಬಂತ ನೋಡಿ ಸುಲಭ. ಗಿರಿಯ ನೋಡಿ, ಗಿರಿಯ ಕಿತ್ತಿದವನ ಅಳಿದ ನಂದಧೀರನೀತ ಅಂದ್ರು. ಎಲ್ಲಿಗೆ ಎಲ್ಲಿ ಕನೆಕ್ಷನ್ ಕೊಡ್ತೀರಾ ಅಂತ ಹೇಳಿದ್ರೆ, ಗಿರಿಯ ಕಿತ್ತಿದವನಾದ ಯಾರು? ರಾವಣಾಸುರನ ಅಳಿದ. ಅಯ್ಯೋ ರಾಮನಲ್ಲ ಅಂದ್ರೆ ಇವನೇ ಕೃಷ್ಣ, ರಾಮನಾಗಿ ತೋರಿದ ನೋಡಿ ಜಾಂಬವಂತನಿಗೆ. ಎಷ್ಟು ಚೆನ್ನಾಗಿ ಗೊತ್ತಿಲ್ಲ, ನಂದಧೀರ ನೀತ ಅಂತ ಹೇಳಿದ್ರು ಎಷ್ಟು ಚೆನ್ನಾಗಿ. ಅಲ್ಲ ಇಲ್ಲಿ ವಿಜಯದಾಸರ ಅದ್ಭುತ ಏನು ಗೊತ್ತಾ? ಒಂದು ಮಾತಲ್ಲಿ ಎರಡು ರೂಪಗಳ ಅಭೇದ ತೋರತಾ ನೋಡಿ. ಗಿರಿಯ ಕಿತ್ತಿದವನ ಅಳಿದ ನಂದಧೀರ ನೀತ
ಅಂದ್ರು.
ಏನು ಇಲ್ಲಮ್ಮ, ಸುಧಾ ಓದಿದ್ರು ಪದ ಪಾಡ್ಲಿಕ್ಕಾಗಲ್ಲ. ವಿಜಯದಾಸರ ತಲೆಗೆ ಚೂರಿಟ್ರೆ ಬರುತ್ತೆ, ಇರಿದ್ರೆ ಇರಲ್ಲ, ಅದು ಮಾತು ಸತ್ಯ. ಇನ್ನ ಮುಂದೆ ಹೇಳ್ತಾರೆ, ಗಿರಿಯ ಕಿತ್ತಿದವನ ಅಳಿದ ನಂದಧೀರ ನೀತ. ಇನ್ನ ಮುಂದೆ ಹೇಳ್ತಾರೆ, ಶ್ಯಾಮವರ್ಣ ಕೋಮಲಾಂಗ ಸಾಮಗಾಯನ ವಿಲೋಲ ಕಾಮ ಪರಿಪೂರ್ಣ ತಿರುಮಲ ಮೇಲುಗಿರಿ ನಿಲಯ. ಕಾಮ ಪರಿಪೂರ್ಣ, ಪರಿಪೂರ್ಣ ಕಾಮ, ಆಪ್ತ ಕಾಮ, ಆಪ್ತ ಕಾಮಸ್ಯ ಕಾಸ್ಪೃಹ ಅಂತ ಹೇಳ್ತಾರೆ. ಕಾಮ ಪರಿಪೂರ್ಣ ತಿರುಮಲ ಮೇಲುಗಿರಿ ನಿಲಯ ರಾಮ ರಂಗ ರಾಜೀವಾಕ್ಷ ವಾಮನ. ಅವನೆಲ್ಲ ಅಭಿನ್ನ ರೂಪಗಳ ಚಿಂತನೆ ಮಾಡ್ತಾ 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 ಬರ್ತಾ ಇದ್ದಾರೆ. ರಾಮ ರಂಗ ಅವನೇ ರಂಗನಾಥದ ರಾಮ, ರಾಜೀವಾಕ್ಷ ವಾಮನ, ಇಂದಿರಾ ಪ್ರಾಣ ಪ್ರೇಮ. ಇಂದಿರಾದೇವಿಗೆ ಪ್ರಾಣ ಪ್ರೇಮ, ಪ್ರಾಣ ಪ್ರಿಯತಮ ನೀನಯ್ಯ. ಯದುಕುಲ ಲಲಾಮ ಭಕ್ತವಾರ್ಧಿ ಸೋಮ. ಇವನೇ ಶ್ರೀನಿವಾಸನೇ ಎಲ್ಲ ಹೇಳ್ತಾ ಇದ್ದಾರೆ. ಅಲ್ಲ ಇದೇನು, ನೀನು ರಾಮ ರಂಗ ಅಂತ ಹೇಳ್ತೀರಾ ಅಥವಾ ಯದುಕುಲ ಲಲಾಮ ಅಂತ ಹೇಳ್ತೀರಾ, ಇವೆಲ್ಲ ಹೇಗ್ ಕೊಡುತ್ತೆ? ಶ್ರೀನಿವಾಸ ಹೇಳಿಕೊಂಡಿದ್ದು ಶ್ರೀನಿವಾಸ ಕಲ್ಯಾಣದಲ್ಲಿ ನಾನು ಕೃಷ್ಣ ಅಂತ ಹೇಳ್ಕೊಂಡಿದ್ದು, ನನ್ನ ತಂದೆ ವಸುದೇವ ತಾಯಿ ದೇವಕಿ. ರಾಮ ಹೇಗಾದ? ಒಂದೇ ಇರ್ಬೋದು, ಇಲ್ಲ ಅಂದಿಲ್ಲ. ರಾಮ ಹೇಗಾದ ಅಂದ್ರೆ ಅಲ್ಲಿ ಹೇಳ್ತಾರೆ, ಆ ಒಂದು ಹುತ್ತಿನಲ್ಲಿ ಸ್ವಾಮಿ ಹೇಗಿದ್ದ ಅಂತ ವರ್ಣನೆ ಮಾಡುವಾಗ, ಹುತ್ತೆ ದೇವಕಿ ಚಿಂತ್ರಿಣಿ ವೃಕ್ಷವೇ ವಸುದೇವ ಅಂತ ಹೇಳ್ತಾ, ಬಲಭದ್ರನೇ ವಿಶೇಷವಾಗಿ ಶೇಷಶೈಲ. ಅವಾಗ ಹೇಳ್ತಾ ಇದು ಕೃಷ್ಣ ರೂಪದಿಂದ ಮತ್ತು ರಾಮರೂಪದಿಂದಲೂ ಇದ್ದಾನೆ. ದಶರಥನೇ ತಿಂತ್ರಿಣಿ ಕೌಸಲ್ಯ ವಿಶೇಷವಾಗಿ ಮರ, ಲಕ್ಷ್ಮಣನೇ ಶೇಷಶೈಲ, ಹೀಗಿದ್ದಾನೆ ಅಂತ ಹೇಳ್ತಾ ಹೇಳಿದ್ದು ಮಾತ್ರ ಅಲ್ಲ ನೋಡಿ, ಶ್ರೀನಿವಾಸನ ಹತ್ರ ಉತ್ಸವ ಮೂರ್ತಿ ಶ್ರೀನಿವಾಸ ಶ್ರೀಭೂ ಸಮೇತ ಶ್ರೀನಿವಾಸ ಇದ್ದರೆ ಒಳಗೆ ನೋಡಿ ಕೋದಂಡ ಪಾಣಿ ರಾಮದೇವರಿದ್ದಾರೆ, ಮೂರ್ತಿ, ಆ ಮೂರ್ತಿ ಹೊರಗ್ ಬರಲ್ಲ. ಬ್ರಹ್ಮಕಲಾರ್ಚಿತ ರಾಮಚಂದ್ರ ಮೂರ್ತಿ ಇದೆ, ನೋಡಿಲ್ವಾ? ಹೌದು, ಒಳಗೆ ಶ್ರೀನಿವಾಸನ ಮುಂದೆ ಇರ್ತಾನೆ ರಾಮಚಂದ್ರ, ಸೀತಾ ಲಕ್ಷ್ಮಣ ರಾಮಚಂದ್ರ ದೇವರು. ಆ ರಾಮದೇವರು ಎಂದು ಹೊರಗೆ ಬರಲ್ಲ, ಬ್ರಹ್ಮಕಲಾರ್ಚಿತ. ಇದು ಬ್ರಹ್ಮಕಲಾರ್ಚಿತವೇ, ಆದ್ರೆ ಆ ರಾಮಚಂದ್ರ ಎಂದು ಬರಲ್ಲ. ಒಂದು ಸಲ ಹೊರ ಬರ್ತಾನಂತ, ಒಂದೇ ಸಲ ಕರ್ಕೊಂಡ್ ಬರ್ತಾರೆ. ನಂಗೆ ಗೊತ್ತಿಲ್ಲ, ಅವ್ರು ಹೇಳಿದ್ರು ಬರ್ರಿ ಬರ್ರಿ ಅಂದ್ರು, ನಮ್ಗೆ ಹೋಲಿಕ್ಕಾಗಿಲ್ಲ. ಆ ರಾಮದೇವರು ನಾನು ಒಂದ್ ಸಲ ಕರ್ಕೊಂಡ್ ಬರ್ತಾರೆ ಬ್ರಹ್ಮಕಲಾರ್ಚಿತ ರಾಮಚಂದ್ರ. ಅದಕ್ಕೆ ರಾಮಕೃಷ್ಣ ರೂಪಗಳು ಎರಡಿವೆ, ಅದಕ್ಕೆ ಹೇಳ್ತಾ ಇದ್ದಾರೆ ನೀನು ರಾಮನು ಹೌದು ಕೃಷ್ಣನು ಹೌದು. ಇಷ್ಟ್ಯಾಕ್ ತಂದ್ರು ಅಂದ್ರೆ ಅದೇನೋ ಕನೆಕ್ಷನ್ ಕೂತಿದೆ. ಅದಕ್ಕೆ ಹೇಳ್ತಾರೆ ರಾಮ ರಂಗ ರಾಜೀವಾಕ್ಷ ವಾಮನ, ನೀನೇ ವಾಮನ ಹೌದಲ್ವೋ. ಇಂದಿರಾ ಪ್ರಾಣ ಪ್ರೇಮ ಯದುಕುಲ ಲಲಾಮ ಭಕ್ತ ವಾರ್ಧಿ ಸೋಮ, ಇನ್ನು ಹೇಳುತ್ತಾರೆ ಭೂಮಿ ವಾಯು ತೇಜ ಆಪ ವ್ಯೋಮಾಂತ ಬಾಹ್ಯದಿಪ್ಪ ನೇಮಕನು ನಿಯಾಮಕ ನಿಯಾಮಕನು ಗುಣ ಕರ್ಮ ನಾಮಕನ ನೆನೆಯೇ. ಎಲ್ಲಾ ಕಡೆ ಪ್ರೇರಕ ರೂಪ, ಪೋಷಕ ರೂಪ, ಧಾರಕ ರೂಪ, ನಿಯಾಮಕ ರೂಪ, ಎಲ್ಲಾ ರೂಪಗಳನ್ನ ಹೇಳ್ತಾ ಇದ್ದಾರೆ. ಗುಣ ಕರ್ಮ ನಾಮಕನ ನೆನೆಯೇ, ಗುಣಗಳ ಕರ್ಮಗಳ ರೂಪದಿಂದ ಭಗವಂತ ನೆನೆಯೇ. ತ್ರಿಧಾಮದಲ್ಲಿ ಸೇರಿಸುವ ಭೀಮ ನಾಮ, ಭೀಮ ನಾಮಕನಾಗಿ ಭೀಮಸೇನ ದೇವರೊಳಗಿದ್ದು ನಮ್ಮನ್ನ ತ್ರಿಧಾಮದಲ್ಲಿ ಸೇರಿಸಿಬಿಡುತ್ತಾನೆ. ವಾಯುಶ್ಚ ತದನುಜ್ಞಯ, ವಾಯುದೇವರೊಳಗಿದ್ದು ದೇವರೇ ಮಾಡಿಸಿಬಿಡುತ್ತಾ ಇದ್ದಾನೆ. ದಾತ ನೀತ ವಿಜಯ ವಿಠಲ ಲೋಕಸ್ವಾಮಿಯನ್ನು ಕಂಡೇ, ಎಲ್ಲಿ ಕನಸಿನಲ್ಲಿ ಕಂಡೇ, ಕಂಗಳು ಮನೋಹರವಾಯಿತು. ಅರ್ಥ ಆಗಿಲ್ಲಲ್ವ, ಮಾಡಿಸೋಣ. ದೇವರನ್ನ ಕಂಡೇ ಅದಕ್ಕೆ ವಿಜಯದಾಸರ ಹತ್ರ ನೀವು ಹೋಗ್ತೀರಾ, ವಿಜಯದಾಸರ ಹತ್ರ ಹೋಗ್ತೀರಾ, ಏನು ಶಬ್ದ? ಕಂಗಳು ಮನೋಹರವಾಯಿತು, ಸ್ವಾಮಿಯನ್ನು ಕಂಡೆ ಕಂಗಳು ಮನೋಹರವಾಯಿತು. ಯಾರು ಕಂಗಳು? ನನ್ನ ಕಣ್ಣುಗಳು ಕಂಗಳು ಪಾವನ ಆಯಿತು ಅಂತ ಆಗ್ಬೋದು, ಮನೋಹರ ಆಯಿತು ಅಂತ ಹೇಳ್ತಾರೆ. ಮನೋಹರ ಶಬ್ದಕ್ಕರ್ಥ ಇನ್ನೊಬ್ಬರ ಮನಸ್ಸನ್ನ ಹರಣ ಮಾಡುತ್ತಾ ಇದೆ ಅಂದ್ರೆ, ವಿಜಯದಾಸರು ಏನು ಕಾಶಿಯಿಂದ ತಿರುಗಿ ಬರುವಾಗ ಆ ಮಹಾನುಭಾವರ ದೃಷ್ಟಿ ಯಾರ ಮೇಲೆ ಬೀಳತಾ ಇದೆ, ಎಲ್ಲರೂ ಅವರನ್ನೇ ನೋಡ್ತಾ ಹೋಗ್ತಾ ಇದ್ರಂತೆ. ಆ ದೃಷ್ಟಿ ಸಿದ್ಧಿ, ಕಣ್ಣಲ್ಲಿ ಸಿದ್ಧಿ ಇದೆಯಲ್ಲ, ದೇವರನ್ನು ಕಂಡದ್ದಕ್ಕೆ ನನ್ನ ಕಂಗಳು ಮನೋಹರ ಆಯಿತು. ಭಕ್ತರ ಮನಸ್ಸನ್ನ ಹರಣ ಮಾಡುವಂತದ್ದಾಯಿತಯ್ಯ, ಇದು ಒಳಗೆ ಸೀಕ್ರೆಟ್ ಅಂತ ಹೇಳಿಕೊಡ್ತಾ ಇದ್ದಾರೆ. ವಿಜಯರಾಯರತ್ ಹೋದ್ರೆ ಹಾಗೇ ನೋಡ್ತಾ ಇರ್ತೀವಿ, ವಿಜರಾಯರು 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 ನೋಡ್ತಾ ಇರ್ತೀವ, ಆ ಕಣ್ಣೇ ನೋಡ್ತಾ ಇರ್ತೀವಿ, ಆ ವಿಶೇಷ ನೋಡ್ತಾ ಇರ್ತೀವಿ, ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಆ ಸ್ವಾಮಿ ಸನ್ನಿಧಾನ ನನ್ನಲ್ಲಿ ಬಂತು, ಆ ತೇಜಸ್ಸೆಲ್ಲ ಬಂತಯ್ಯ ದೇವರನ್ನು ನೋಡಿದ್ದಕ್ಕೆ. ಅದರಿಂದ ಏನಾಯಿತು, ಭಕ್ತರ ಮನಸ್ಸನ್ನ ಸೆಳೆದು ಶ್ರೀಹರಿ ಕಡೆಗೆ ಕಳಿಸುವಂತೆ ಒಂದು ನನಗೆ ಅನುಗ್ರಹ ಆಯಿತು. ಈ ಶಬ್ದಗಳು ನೋಡಿ, ಸುಮ್ಮನೆ ಹೇಳ್ಬೋದಾ? ಕಂಗಳು ಮನೋಹರವಾಯಿತು, ಕಂಡೇ ಕಂಗಳು ಮನೋಹರವಾಯಿತು, ಇನ್ನೊಂಥರ ಕಂಡೇ ಆತನ ಕಂಗಳು ಮನೋಹರವಾಯಿತು. ಹಾಗೂ ಹೇಳಿ ಯಾರು ಬೇಡ ಅಂದ್ರು, ಹೌದು ಕಂಡೇ ಕಂಗಳು ಮನೋಹರ, ನನ್ನ ಕಂಗಳು ಮನೋಹರ ಆಯಿತಯ್ಯ ಅಂತ ಹೇಳಿದ್ರು. ಅದಕ್ಕೆ ಹೇಳ್ತಾರೆ ಪವಿತ್ರ ನಾನಾದೇ, ಪವಿತ್ರ ನಾನಾದೆ ಪರಮ ಪುರುಷನ ನೋಡಿ ಪವಿತ್ರ ನಾಮಕ ವಿಜಯ ವಿಠಲರೇಯ. ಹೌದಾ, ಪರಮಪುರುಷನ ನೋಡಿ ನೀವು ಪವಿತ್ರ ಆದ್ರ, ಪವಿತ್ರ ಆದಂತಹ ನನ್ನಲ್ಲಿ ಪವಿತ್ರ ಆದ ಸ್ವಾಮಿ ಪ್ರವೇಶ ಮಾಡಿದ, ಅದಕ್ಕೆ ನಾನು ಪವಿತ್ರನಾದೆ, ನಾನು ಪವಿತ್ರನಾದೆ. ಯಾಕೆ? ನನ್ನಲ್ಲಿ ಸ್ವಾಮಿ ನಿಂತ ಪವಿತ್ರ ನಾಮಕನಾಗಿ, ಅದಕ್ಕೆ ನಾನು ಪವಿತ್ರನಾದೆ. ಅದಕ್ಕೆ ನನ್ನೊಳಗಿರುವ ವಿಜಯ ವಿಠಲ ಪವಿತ್ರ ಅಂತ ಚಿಂತನೆ ಮಾಡಿದ್ರೆ ನೀವು ಪವಿತ್ರರಾಗ್ತೀರಿ ಎಂಬುದನ್ನು ತಿಳಿಸಿಕೊಟ್ಟಾರೆಂಬಲ್ಲಿಗೆ ಶ್ರೀಕೃಷ್ಣ. ಖಂಡಿತ ಮಾ ಎರಡು